ಬದಲಾಯಿಸ್ತಾಗೆ ಅಂತ ಹೇಳ್ತಾರೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಈ ದೇಹ ಅಂದ್ರೆ ವಸ್ತ್ರ ಇದ್ದಾಗಷ್ಟೇ. ವಸ್ತ್ರವನ್ನು ಬದಲಾಯಿಸೋದು ಸಾವು ಅಂತ ಕರೀತಾರ? ಯಾರು ಹೊಸ ಬಟ್ಟೆ ಹಾಕೋ ಸತ್ತೋಗ್ಬಿಟ್ಟೆ ಅಂತಾರ? ಓ ಬಹಳ ಫಸ್ಟ್ ಕ್ಲಾಸ್ ಆಗಿದೆಯಲ್ಲ ಅಂತ ಕೇಳುತ್ತಾರೆ. ಆ ಥರ ಹೊಸ ಬಟ್ಟೆ ಹಾಕ್ಕೊಳ್ಳೋದು ನಿಜವಾದ ಬದುಕಾಗ್ತದೆ ಹೊರತು ಅದು ಎಂದೂ ಕೂಡ ಅದು ದುಃಖ ಪಡೋ ಕೆಲಸ ಅಲ್ಲ. ಆದ್ದರಿಂದ ದೇಹ ಸಾಯೋದು ಅಂದರೆ ದೇಹ ಕಳ್ಕೊಳ್ಳೋದು ಅಷ್ಟೇ ಹೊರತು ಜೀವ ಸಾಯೋದೇ ಇಲ್ಲ. ನೋಡೋದಕ್ಕೆ ಎಷ್ಟು ಗಂಭೀರವಾದ ಸಮಸ್ಯೆನ ತಾತ್ವಿಕವಾಗಿ ನೋಡಿದಾಗ ಎಷ್ಟು ಸುಲಭವಾಗಿ ಕಾಣಿಸ್ತದೆ ಅಂತ ಭಗವಂತ ಹೇಳುತ್ತಾನೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರಣ ಮುಹ್ಯತಿ. ಈ ದೇಹದೊಳಗೆ ಒಬ್ಬ ಹುಡುಗ ಇದ್ದ, ಚಿಕ್ಕ ಮಗು ಇದೆ, ಅವನು ಒಳ್ಳೆ ಹುಡುಗನಾಗ್ತಾನೆ, ಒಳ್ಳೆ ಯುವಕನಾಗ್ತಾನೆ, ಅವನು ಮುದುಕನಾಗ್ತಾನೆ. ಅದೇ ವ್ಯತ್ಯಾಸ ಅಳ್ತೀನಿ ನಾಗ. ಎಷ್ಟೋ ಜನ ಸ್ಟೂಡೆಂಟ್ಸ್ ಬರ್ತಾರೆ ಸಾರ್ ಅಂತ ಹೇಳ್ತಾರೆ, ಗೊತ್ತೇ ಸಿಗೋದಿಲ್ಲ ಅವರು ಏನು ಮಾಡಿ ಗೊತ್ತು ಸಿಗೋದಿಲ್ಲ. ಯಾಕೆ ಎಷ್ಟು ಬದಲಾಗಿದೆ ದೇಹ ಇತ ಸತ್ತೋಗ್ಬಿಟ್ಟಿಯಪ್ಪ ಅಂತ ಕೇಳ್ತಾರೆ ಯಾರು ಕೂಡ ಅವನನ್ನು. ಓ ಗೊತ್ತೇ ಸಿಗಲಿಲ್ಲ ಅಂತ ಕೇಳ್ತಾರೆ ಹೊರತು ಸತ್ತೋಗ್ಬಿಟ್ಟಿ ಅಂತ ಕೇಳೋದಿಲ್ಲ. ಯಾಕೆ ದೇಹ ಬದಲಾವಣೆಯಾಗಿದೆ ಹೊರತು ಅವನು ಬದುಕಿದ್ದಾನೆ. ಅದೇ ತರಹ ದೇಹಾಂತರ ಪ್ರಾಪ್ತಿ, ಒಂದು ದೇಹ ಬಿಟ್ಟು ಮತ್ತೊಂದು ದೇಹಕ್ಕೆ ಹೋದರೆ ಸಾವು ಅಂದರೆ ಅಷ್ಟೇ ಅರ್ಥ. ಮತ್ತೊಂದು ದೇಹವನ್ನು ತಗೊಳ್ಳೋದು ಅಂತ ಅರ್ಥನೇ ಹೊರತು ಅವನು ಸಾಯೋದು ಅಂದರೆ ನಾಶವಾಗೋದು ಅಂತ ಅರ್ಥ ಅಲ್ಲ. ಮೊದಲೇ ಅನೇಕ ಸರ್ತಿ ಹೇಳಿದ್ದೇನೆ, ಸಾವಿನ ವಿಶ್ಲೇಷಣೆ ಜಗತ್ತಿನ ಬೇರೆ ಯಾವ ಗ್ರಂಥದಲ್ಲೂ ಬಂದಿಲ್ಲ, ಭಗವದ್ಗೀತೆಯಲ್ಲಿ ಒಂದೇ ಬಂದಿರೋದು. ಅದಕ್ಕೆ ಭಗವದ್ಗೀತೆಯನ್ನು ಸರಿಯಾಗಿ ಓದಿದವರಿಗೆ ಸಾವಿನ ಭಯ ಎಲ್ಲಕ್ಕೆ ಬಹಳ ಉಪಯೋಗ. ಯಾವಾಗಲೂ ಸಾವಿನ ಭಯ ಯಾವಾಗಲೂ ಇರ್ತದೆ, ವಯಸ್ಸಾದಮೇಲೆ ಜಾಸ್ತಿ ಆಗಲಿಕ್ಕೆ ಶುರುವಾಗ್ತದೆ. ಆಮೇಲೆ ಮೊದಲೆಲ್ಲ ಎಷ್ಟೋ ವರ್ಷಗಳು, ಆಮೇಲೆ ನೋಡಿದರೆ ತಿಂಗಳುಗಳು, ಕೆಲವು ನೋಡಿದರೆ ದಿವಸಗಳಷ್ಟೇ ಆಮೇಲೆ. ಆ ತರಹ ಅದಕ್ಕೆ ಭಗವದ್ಗೀತೆ ಕೇಳ್ತಾ ಹೋದರೆ ಸಾವಿನ ಬಗ್ಗೆ ಮನುಷ್ಯ ಧೈರ್ಯವಾಗಿ ತಯಾರಾಗಲಿಕ್ಕೆ ಅನುಕೂಲವಾಗ್ತದೆ. ಪರೀಕ್ಷೆಗೆ ದಡ್ಡ ಹುಡುಗ ಹೆದರ್ತಾನೆ, ಜಾಣ ಹುಡುಗ, ಓ ಬರಲಿ ಬರಲಿ ನಾಳೆನೇ ಬರಲಿ ಈಗಲೇ ಬರಲಿ ಬೇಕಾದ್ರೆ ಅಂತ ಹೇಳ್ತಾ. ಆ ಥರ ಪರೀಕ್ಷೆ ಎದುರಿಸೋದು ದಡ್ಡನಿಗೆ ಕಷ್ಟ, ಜಾಣನಿಗೆ ಸುಲಭ. ರಾಘವೇಂದ್ರ ಸ್ವಾಮಿಗಳಂಥವರಿಗೆ ಮೊದಲು ಡೇಟ್ ಅನೌನ್ಸ್ ಮಾಡಿದ್ರು, 2 ವರ್ಷ 2 ತಿಂಗಳು 2 ಅನೌನ್ಸ್ ಮಾಡಿಬಿಟ್ಟು ಕುತ್ಕೊಂಡ್ಬಿಟ್ರು ನಡೆಯಂತೆ. ಇವ್ರು ಓದೋರು ಡಾಕ್ಟ್ರ್ ಅನೌನ್ಸ್ ಮಾಡಿದ್ರೆ ಇವ್ರು ಸತ್ತೋಗ್ತಾನೆ ಮತ್ತೆ. ಡಾಕ್ಟ್ರ್ ಹೇಳಿದ್ರು ಕಷ್ಟ, ಅಯ್ಯೋ 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 ಬಿಡ್ತೇನೆ ಅಂತ ಗಾಬರಿ ಆಗಿಬಿಡ್ತಾರೆ. ಆದ್ದರಿಂದ ರಾಯರು ಸ್ವತಃ ಹೇಳ್ಕೊಂಡವರು. ಯಾತಕ್ಕೆ? ಗೀತೆಗೆ ಅರ್ಥ ಬರೆದವರು, ಗೀತಾ ವಿರುದ್ಧಿ ಬರೆದವರಾದ್ದರಿಂದ ಸಾವಿನ ಪರಿಚಯ ಪೂರ್ತಿ ಅವರಿಗೆ, ಏನು ಯೋಚನೆ ಮಾಡೋ ಕಾರಣನೇ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟೋ ನಮಗೆ ನೆಮ್ಮದಿ ಸಿಗ್ತದೆ. ಮತ್ತು ಸುಖ ದುಃಖ ಯಾತಕ್ಕೆ ಬರ್ತಾ ಇದೆ ಅಂತ ಕೇಳಿದರೆ, ದೇಹ ಬಿಡೋದಕ್ಕೆ ಸುಖ ದುಃಖ ಬರ್ತಾ ಇಲ್ಲ, ದುಃಖ ದುಃಖ ಬರ್ತಿರೋದು ಯಾತಕ್ಕೆ ಅಂದರೆ, ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಹ ತಾಮಸ್ಥಿತಿಷ್ಠಸ್ವ ಭಾರತ. ಇದಕ್ಕೆಲ್ಲ ಮೂಲ ಕಾರಣ ಸಾವು ಅಲ್ಲ, ನೋವಿಗೆ ಕಾರಣ ಸಾವು ಅಲ್ಲ. ಭಗವದ್ಗೀತೆ ಹೇಳುತ್ತೆ ನಮಗೆ ನೋವಿರೋದು ನಿಜ, ಸಾವು ಅಂತ ತಿಳ್ಕೊಂಡಿದ್ದೇವೆ ಕಾರಣ ಅದು ತಪ್ಪಷ್ಟೇ. ಮತ್ತು ಯಾವುದು ಕಾರಣ ಅಂದರೆ, ಅದಕ್ಕೆ ಅಭಿಮಾನ ಇದೆಯಲ್ಲ ಅದು ಕಾರಣ. ಅಟ್ಯಾಚ್ಮೆಂಟ್ ಅಂತೇವಲ್ಲ, ಅಟ್ಯಾಚ್ಮೆಂಟ್ ನೋವಿಗೆ ಕಾರಣ ಹೊರತು ಸಾವು ನೋವಿಗೆ ಕಾರಣ ಅಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಬೇಸಿಕ್ ಪ್ರಾಬ್ಲಮ್ ಎಲ್ಲಿದೆ ಗೊತ್ತಾಗ್ತದೆ. ನಿಜವಾದ ಸಮಸ್ಯೆ ಇರೋದು ನಾವು ಇಲ್ಲದ ಒಂದು ಸಾವಾಸ ಬೆಳೆಸ್ಕೊಂಡ್ಬಿಟ್ಟಿದ್ದೆ, ಒಂದು ಅಟ್ಯಾಚ್ಮೆಂಟ್ ಅಭಿಮಾನವನ್ನು ಬೆಳೆಸ್ಕೊಂಡಿದ್ದೇವೆ. ಅದರಿಂದ ನಾವು ನೋವಾಗ್ತಿದೆ ಹೊರತು ಇಲ್ಲವರು ನೋವಾಗೋದೇ ಇಲ್ಲ. ನಮಗೆ ಎಷ್ಟೋ ಸರ್ತಿ ಏನು ಮಾಡ್ತಾರೆ, ನಮಗೇನು ತಿಳುವಳಿಕೆ ಇದ್ರೂ ಇಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡಿ, ನೀವು ಊಟಕ್ಕೆ ಕೂಡಬೇಕು ಇನ್ನೇನು ಕೂರ್ತದೆ, ಯಾರೋ ಬರ್ತಾರೆ ತಪ್ಪು ಅಂತ ಕೈದು ಎತ್ತಿಬಿಡ್ತಾರೆ, ಕಡೆ ಎತ್ಕೊಂಡು ಎಲೆ ಎಳ್ಕೊಂಡ್ಬಿಡ್ತಾರೆ, ಕಡೆ ಸಿಟ್ಟು ಬಂದ್ಬಿಡುತ್ತೆ ನಮಗೆ. ಏನಯ್ಯ ಅದು ದ್ವಾಸೆ ದಿವಸ ಹೇಳ್ತಿ ಮಾಡಿಬಿಟ್ಟಿರೋದು ಗೋವಿಂದ, ಬೆಂಕಿ ಸಿಟ್ಟು ಬಂದಾಗ ಆಗುತ್ತೆ. ಕಡೆ ಹೇಳ್ತಾರೆ, ಅಯ್ಯೋ ನೀವು ಗೊತ್ತಿದ್ದಿಲ್ಲ ವಿಷ ಬಿದ್ದಿತ್ತು ಅದರೊಳಗೆ ಅಂತ ಹೇಳಿರ್ತಾರೆ, ಅಯ್ಯೋ ಮಾರಾಯ ಎಷ್ಟು ಒಳ್ಳೇದು ಮಾಡಿದೆ ಅಂತ ಹೇಳುತ್ತೆ. ಎಷ್ಟು ಒಂದು ಕ್ಷಣದಲ್ಲಿ ಚೇಂಜ್ ಆಗಿಬಿಡುತ್ತೆ, ಒಂದು ಕ್ಷಣದ ಮುಂಚೆ ಅಷ್ಟು ಗೋಳು, ಅಯ್ಯೋ ನನ್ನ ಅನ್ನ ಹೋಯ್ತಲ್ಲ ಅಂತೇಳಿ, ಆಮೇಲೆ ನೋಡಿದ್ರೆ ಅನ್ನ ಅಲ್ಲ ವಿಷ, ತಕ್ಷಣ ನೋವು ಹೋಯ್ತೋಯ್ತು. ನಮ್ಗೆ ಗೊತ್ತಿಲ್ಲದವ್ರು ಏನಾಗುತ್ತೆ ಅಳುತ್ತಾ ಕೂತು ಬಿಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಈ ಸಂಸಾರದ ಏನು ನಾವು ದುಃಖ ಪಡ್ತಾ ಇದ್ದೇವೆ, ಯಾವುದು ದುಃಖ ಪಡ್ತೇವೆ ಗೊತ್ತೇನು? ಅವು ಇದ್ರೂ ಅಷ್ಟೇ ಹೋದರೂ ಅಷ್ಟೇ, ಸುಖ ದುಃಖ ಸಮಯ ಕೃತ್ವ ಲಾಭ ಲಾಭವು ಜಯಾಜಯವು ತಥೋ ಯುದ್ಧಾಯ ಯುಜಸ್ವ ನೈವಂ ಪಾಪಮ ವಾಪ್ಸ್ಯಸಿ. ಈ ಸುಖ ದುಃಖಗಳನ್ನು ನಾವು ಗೆಲ್ಲಬೇಕಾಗಿದೆ. ಅದಕ್ಕೆ ಅಭಿಮಾನ ಕಾರಣ. ತುಂಬ ಸರ್ತಿ ಹೇಳಿದೆ, ವೈರ್ ಶಾಕ್ ಹೊಡೆಯುತ್ತೆ ತಪ್ಪು, ಕರೆಂಟ್ ಶಾಕ್ ಹೊಡೆಯುತ್ತೆ, ವೈರ್ ಶಾಕ್ ಹೊಡೆಯೋದಿಲ್ಲ. ಇದು ಭಗವದ್ಗೀತೆ ಹೇಳಿದ ಮಾತು. ಇವತ್ತು ವೈರ್ನಿಂದ ಶಾಕ್ ಹೊಡೆಯುತ್ತೆ ಅಂತ ತಿಳ್ಕೊಂಡ್ರೆ ವೈರ್ ಕಟ್ಟಾಗಲ್ಲ ಓಡಾಡ್ತಾ ಎದುರುತ್ತಿರ್ತಾನೆ. ದಡ್ಡ ವೈರ್ ಶಾಕ್ ನೋಡು, ಮುಟ್ಟಿ ತೋರಿಸ್ತಾನೆ, ಏನು ಹೊಡೆಯುತ್ತ ನೋಡೀಗ, ಮತ್ತೆ ಹೊಡಿತಲ್ಲ ನೋಡು, ಸ್ವಿಚ್ ಆನ್ ಮಾಡಿ ಹೊಡೆಯುತ್ತಷ್ಟೆ. ಅದಕ್ಕೆ ಜ್ಞಾನಿಗಳು ಏನು ಮಾಡ್ತಾರೆ, ಈ ಅಭಿಮಾನದ ಸ್ವಿಚ್ ಆಫ್ ಮಾಡಿಕೊಂಡು ಬದುಕ್ತಾರಾದ್ರಿಂದ ಅದು ದುಃಖನೇ ಇಲ್ಲ. ನಾವು ಆನ್ ಮಾಡಿಕೊಂಡು ಮುಟ್ಟಕ್ಕೆ ಹೋಗ್ತೇವಲ್ಲ, ಫಜೀತಿ ಆಗ್ತದೆ ಅಷ್ಟೇ. ಆ ಸ್ವಿಚ್ ಎಲ್ಲಿದೆ ಹೇಗೆ ಆರಿಸ್ಬೇಕು ಅಂತ ನಮಗೆ ಗೊತ್ತಿಲ್ಲ, ಅದೇ ಫಜೀತಿ ಆಗಿರುತ್ತೆ. ಅದಕ್ಕೆ ಭಗವದ್ಗೀತೆ ಹೇಳೋದೆ ಅದನ್ನು, ನಾಶಯಾಮ್ಯ ಆತ್ಮಭಾವಸ್ಥ ಜ್ಞಾನ ದೀಪೇನ ಭಾಸ್ವತ. ಜ್ಞಾನ ದೀಪ ಸಿಕ್ಕಾಗ ಅದು ಕಾಣುತ್ತೆ. ಕತ್ತಲಲ್ಲಿ ಸ್ವಿಚ್ ಹುಡುಕ್ಲಿಕ್ಕೆ ಆಗೋದಿಲ್ವಲ್ಲ, ಬೆಳಕಿನಲ್ಲಿ ಸ್ವಿಚ್ ಕಾಣಿಸ್ತದೆ. ಬೆಳಕಿನಲ್ಲಿ ಶುಚಿ ಕಾಣಿಸ್ತದೆ ಹೊರತು ಇಲ್ಲ ಹೋದ್ರೆ ಯಾವುದೋ ಕೈ ಇಟ್ಬಿಟ್ರೆ ಗತಿ ಪ್ಲಗ್ ಓಪನ್ ಪ್ಲಗ್ ನೋಡಕ್ ಹಾಗಾಗಿಬಿಡುತ್ತೆ. ಅದಕ್ಕೆ ಜ್ಞಾನದ ಬೆಳಕು ಬೇಕಾದ ಸ್ವಿಚ್ ಆಗೋದಕ್ಕಿಂತ ಮುಂಚೆ ಬೆಳಕು ಲೈಟ್ ಬಿಟ್ಟು ಹೇಗೆ ತಗೋತಾನೋ ಆ ತರಹ ತತ್ವಜ್ಞಾನ ಇದ್ದವನಿಗೆ ಈ ಸಮಸ್ಯೆಯ ಪರಿಹಾರದ ಮೂಲ ಸಿಗ್ತದೆ. ಅಷ್ಟು ಹೇಳಿ ಅನೇಕ ದೇವರು ಅಂದ್ರೆ ಏನು, ಧರ್ಮ ಅಂದ್ರೆ ಏನು ಅಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಾನೆ ಪರಮಾತ್ಮ. ಅದಕ್ಕೆ ಭಗವದ್ಗೀತೆ ಅಂದ್ರೆ ಹಾಗೆ, ಜಗತ್ತಿನಲ್ಲಿ ನಾವೇ ಎಲ್ಲ ಮಾಡ್ತೇವೆ ತಿಳ್ಕೊಂಡಿದ್ದೇವಲ್ಲ, ಇದೇ ಮೊದಲ ತಪ್ಪಿದು ಒಂದು. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶ ಅವ್ಯಯ ಶಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಇದು ಭಗವದ್ಗೀತೆಯ ದೊಡ್ಡ ಒಂದು ಅಮೂಲ್ಯವಾದಂತಹ ಸಂದೇಶ. ಅದು ತುಂಬಾ ಜನಕ್ಕೆ ಅರ್ಥವೇ ಆಗಲಿಲ್ಲ, ಅದು ಏನೋ ಅರ್ಥ ಬರೆದು ಬಿಟ್ಟು. ಆಚಾರ್ಯ ಹೇಳ್ತಾರೆ, ಒಬ್ಬ ದೇವರಿದ್ದಾನೆ, ಎಲ್ಲದರ ಸ್ವಾಮಿಯಾಗಿದ್ದಾನೆ, ಏನ ಸರ್ವಮಿದಂ ತತಂ ವಿಶ್ವವನ್ನು ವ್ಯಾಪಿಸಿ ಬಿಟ್ಟಿದ್ದಾನೆ. ಅವನ ಪೂಜೆಗೋಸ್ಕರ ನಾವು ಬದುಕಿರೋದ್ರಿಂದ ನಾವು ಕರ್ತವ್ಯ ಅಂತ ಮಾಡಬೇಕೇ ಹೊರತು ನಮ್ಮ ವೈಯಕ್ತಿಕ ಸುಖ ದುಃಖ ಬಿಟ್ಬಿಡ್ಬೇಕು ಆ ಕಡೆಗೆ. ಇದು ಗೊತ್ತಾಗ್ತದೆ. ನಮ್ಮ ದುಡ್ಡು ಕೊಡಕ್ಕೆ ಯೋಚನೆ ಮಾಡ್ತೇವೆ, ಬ್ಯಾಂಕ್ ದುಡ್ಡು ಕ್ಯಾಶಿಯರ್ ಸುಖವಾಗಿ ಕೊಡ್ತಿರ್ತಾರೆ, ಬೇಗ ತಗೊಂಡೋಗಳಿರ್ತಾರೆ, ಅದು ಕೂಡ ಎಷ್ಟೋ ಸಲ ಬೇಗ ತಗೊಂಡೋಗ್ರಿ ಸಾಕಾಗಿದೆ, ಓದ್ ಬೇಗ ಕ್ಲೋಸ್ ಮಾಡಬೇಕಾಗಿದೆ, ಇಷ್ಟೊತ್ತಿಗೆ ಬಂದು ಬಿಡ್ತಿರ್ತಾರೆ, ಬೈತಾರೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಬೇಗ ತಗೊಂಡೋಗ್ತಾರೆ, ಅದಕ್ಕೆ ತಂದೆ ಕೊಟ್ಟಿದ್ರೆ ಒಂದು ಮೊದಲು ಹೋಗ ಗೆಟ್ ಔಟ್ ಬರೀ ಹೋಗುವಂತಿದ್ದ ತಗೊಂಡೋಗುವಂತಿದ್ದಿಲ್ಲ, ಬರೀ ಹೋಗುವಂತಿದ್ದ. ಇಲ್ಲೇನಿದೆ, ಡ್ಯೂಟಿ ಅಷ್ಟೇ ಇದೆ, ಕೊಡೋ ಕೆಲಸ ಬಂತ ಕೊಟ್ಟ, ತಗೊಳ್ಳೋದು ಬಂತು ತಗೊಂಡ ಅಷ್ಟೇ. ತಗೊಂಡಿದ್ದಕ್ಕೆ ಕೊಟ್ಟಿದ್ದಕ್ಕೆ ದುಃಖ ಇಲ್ಲ, ತಗೊಂಡಿದ್ದು ಸುಖ ಇಲ್ಲ. ವೇಳೆ ಇನ್ನೇನು ಕೌಂಟರ್ ಕ್ಲೋಸ್ ಮಾಡ್ತಿರ್ತಾನೆ, ಅವಾಗ ಹೋಗ್ಬಿಟ್ಟು ನೀವು ಕಾಯಿನ್ ಸಿಟ್ಟುಬಿಡಿ, ಒಂದು 10,000 ರೂಪಾಯಿ ಕಾಯಿನ್ ಸಿಟ್ಟುಬಿಡಿ, ಅವ್ನು ಬೆಂಕಿ ನೋಡಬೇಕು ಅವನು. ಆ ಥರ ದುಡ್ಡು ಕೊಡ್ತೇನೆ ಅಂತ ಹೇಳಿದ್ರೆ ನನಗೆ ಕೊಡ್ತೀಯ ನೀನು, ಬ್ಯಾಂಕಿಗೆ ಕೊಡ್ತಿ ಅಂತ ಹೇಳ್ತಾನೆ ಆ ಥರ. ಅದಕ್ಕೆ ನಮಗೂ ಕೂಡ ಏನಾಗೋದು, ಸುಖ ದುಃಖಗಳ ಪ್ರಶ್ನೆ ಬರೋದು ಯಾವಾಗ, ದೇವರಿಗೆ ಅಂತ ತಿಳ್ಕೊಂಡಾಗ ನಮ್ಮ ಜೀವನದ ರೀತಿಯೇ ಬೇರೆ ಆಗ್ಬಿಟ್ಟು, ಟೋಟಲ್ ಚೇಂಜ್ ಅದು. ಅದನ್ನು ಮರ್ತಿದ್ದಕ್ಕೆ ಇವೆಲ್ಲ ಶುರುವಾಗಿರೋದು. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ. ಪರಮಾತ್ಮ ಮುಂದೆ ಹೇಳ್ತಾರೆ, ಅಂತವಂತ ಇಮೇ ದೇಹಾ ನಿತ್ಯಶ್ಚೋಕ್ತ ಶರೀರಿಣ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಈ ದೇಹಗಳೆಲ್ಲ ಎಂಥದ್ದು, ಜೀವನ ದೇಹಗಳೆಲ್ಲ ಇರೋದು ಹೋಗೋ ದೇಹಗಳು, ಪರಮಾತ್ಮನ ದೇಹಗಳ ಮಾತ್ರ ಶಾಶ್ವತವಾದವುಗಳು. ಆದ್ದರಿಂದ ತಸ್ಮಾತ್ ಯುದ್ಧಸ್ವ ಭಾರತ, ಅಥವಾ ಪರಮಾತ್ಮನ ಪೂಜೆ ಅಂತ ತಿಳ್ಕೊಂಡು ಮಾಡೋ ಸಮಸ್ಯೆಯೇ ಇಲ್ಲ. ನಮಗೆ ಅಂದರೆ ಸಮಸ್ಯೆ, ದೇವರಿಗೆ ಅಂದರೆ ಸಮಸ್ಯೆ ಪರಿಹಾರವಾಗ್ತದೆ. ಇದು ಅರ್ಜುನನಿಗೆ ಭಗವಂತ ಹೇಳಿದಂಥ ದೊಡ್ಡ ದೈವ ಭಗವತ್ ತತ್ವದ ವಿವೇಚನೆ ಇದು. ಭಗವದ್ಗೀತೆಗೆ ಅರ್ಥ ಬರೆದ 99% ಜನ ಭಗವಂತ ಅನ್ನೋ ಪದನೇ ಉಪಯೋಗಿಸ್ತೇ ಬರೀತಾರೆ. ಇದು ಆಶ್ಚರ್ಯ. ಅದು ಹೇಳಿ ಕೇಳಿ ಭಗವದ್ಗೀತೆ ಭಗವಂತನ ಬಗ್ಗೆ ಎಲ್ಲಿ ಬಂದಿದೆ ಅಂತ ಅವಾರ್ಡ್ ಮಾಡಕ್ಕೆ ಬರೀತಾರೆ, ಅದು ವಿಶೇಷ. ಆದರೆ ಆಚಾರ್ಯರು ಬರೀತಾರೆ ಭಗವಂತನ ವಿಚಾರವನ್ನು, ಭಗವಂತನೇ ಹೇಳ್ತಾನೆ ಎಲ್ಲ ಕಡೆಗೂ ಭಗವಂತ ಇದ್ದಾನೆ. ಏನ ಸರ್ವಮಿದಂ ತತಂ ಅಂತ ಭಗವಂತನ ಪೂಜೆ ಅಂತ ಯುದ್ಧ ಮಾಡು, ಸಮಸ್ಯೆ ಬರೋದೇ ಇಲ್ಲ ಅಂತ ಹೇಳಿದಾಗ ಅರ್ಜುನನಿಗೆ ಒಂದೊಂದೇ ಉತ್ತರ ನಿಧಾನವಾಗಿ ಅರ್ಥವಾಗ್ತಾ ಇದೆ. ಯುದ್ಧ ಯುದ್ಧ ಅಂತ ಹೇಳಿದರೆ ಏನೋ ತಿಳ್ಕೊಳ್ಳೋಕೆ ಹೋಗಬೇಡ. ಸೋಲು ಗೆಲುವುಗಳು ಮುಖ್ಯ ಅಲ್ಲ, ಇದು ಸೋಲು ಗೆಲುವುಗಳು ಮುಖ್ಯ ಅಲ್ಲ, ನೀನು ಕರ್ತವ್ಯವನ್ನು ಮಾಡೋದು ಮುಖ್ಯ. ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೇ ಸಂಗೋಸ್ತ್ವ ಕರ್ಮಣಿ. ಮುಂದಿನ ಈ 2ನೇ ಅಧ್ಯಾಯದ ಒಟ್ಟು ಸಾರಾಂಶ ಅದು. ಕರ್ಮಣ್ಣೇ ವಾಧಿಕಾರಸ್ತೆ, ಕರ್ತವ್ಯ ಕರ್ಮದಲ್ಲಿ ನಿನಗೆ ಅರ್ಹತೆ ಉಂಟು, ಅಧಿಕಾರ ಉಂಟು, ಮಾಡಲೇಬೇಕು ನೀನದನ್ನು. ಮಾ ಫಲೇಶು ಕದಾಚನ, ಫಲಗಳಲ್ಲಿ ಮಾತ್ರ ಎಂದೂ ಆಶಿಸಬೇಡ, ಫಲಗಳಲ್ಲಿ ಆಸೆ ಬೇಡ, ಕರ್ತವ್ಯವನ್ನು ಕೈ ಬಿಡಬೇಡ. ನಮ್ಮ ರೀತಿ ಹಾಗಲ್ಲ, ಫಲ ಬೇಕು ಕರ್ತವ್ಯ ಬೇಡವೇ ಬೇಡ. ಅದರಿಂದ ಮನುಷ್ಯ ಅವನು ತಪ್ಪು ಮಾಡ್ತಾನೆ, ಪಿಕ್ ಪಾಕೆಟ್ ಮಾಡೋದು ಏನು ಮಾಡ್ತಾನೆ, ದುಡಿಯೋಕ್ಕೆ ತಯಾರಿಲ್ಲ, ಅವ್ರಿಗೆ ದುಡ್ಡು ಬೇಕಷ್ಟೇ. ಅವನೊಂದು ಕಷ್ಟಪಟ್ಟು ಸಹ ಕೆಲಸ ಮಾಡೋದು ಇವನು, ಹಾರಿಸ್ಕೊಂಡು ಹೋಗೋದು ಅವನು. ಆ ರೀತಿ ಮಾಡಬಾರದು, ಕಷ್ಟಪಟ್ಟು ಕೆಲಸ ಮಾಡು, ಅದು ತಕ್ಕಂಥ ಪ್ರಯೋಜನ ಪಡೆ, ಅತಿ ಆಸೆ ಪಡ್ಲಿಕ್ಕೆ ಹೋಗಬೇಡ. ಮಾ ಫಲೇಶು ಕದಾಚನ, ಹಿಂದೆ ಹೇಳಿದೆ, ಎಲ್ಲರ ಬರೆದ ಅರ್ಥನೇ ಬೇರೆ, ಮಧ್ವಾಚಾರ ಬರೆದ ಅರ್ಥನೇ ಬೇರೆ. ಅವ್ರು ಹೇಳ್ತಾರೆ ಫಲಕ್ಕೆ ಅಪೇಕ್ಷೆ ಪಡು, ಏನು ತಪ್ಪಲ್ಲ, ಆದರೆ ಈ ಕ್ಷುಲ್ಲಕ ಫಲಕ್ಕೆ ಅಪೇಕ್ಷೆ ಪಡಬೇಡ, ಭಗವಂತನ ಪ್ರೀತಿಗೋಸ್ಕರ ಅಪೇಕ್ಷೆ ಪಡು. ಪ್ರೀಣಾಯಾಮೋ ವಾಸುದೇವಂ ಅಂತ ಅಪೇಕ್ಷೆ ಪಡು. ನಾವು ಹಾಗೆ ಮಾತಾಡೋದು, ಯಾರೋ ಬಂದಿರ್ತಾರೆ ಎಲ್ಲ ಉಪಚಾರ ಎಲ್ಲ ಮಾಡಿಬಿಡ್ತಾನೆ, ಕೊನೆ ಏನೋ ಕೊಡಕ್ಕೆ ಬರ್ತಾನೆ, ಹೆಚ್ಚೆ ಹೆಚ್ಚೆ ಅವೆಲ್ಲ ಏನು ಬೇಕಾಗಿಲ್ಲ, ಏನು ಬೇಕು ಅಂದರೆ ವಿಶ್ವಾಸ ಇರಲಿ ಅಂತ ಹೇಳಿದ. ಅದು ಬೇಕು ನಮಗೆ, ಹೇಗೆ ದೊಡ್ಡವರಲ್ಲಿ ವಿಶ್ವಾಸ ಕೇಳ್ತೇವಲ್ಲ, ದೇವರಲ್ಲಿ ಏನು ಕೇಳಬೇಕು ನಾವು, ಅನುಗ್ರಹ ಮಾಡು ಅಂತ ಕೇಳಬೇಕು. ದೇವರಿಗೆ ಏನು ಕೊಡಬೇಡ, ಅನುಗ್ರಹ ಒಂದು ಮಾಡಿಬಿಡು ಸಾಕು. ಅನುಗ್ರಹ ಒಂದು ಮಾಡಿತ್ತಂದು ಏನಾಯ್ತು ಗೊತ್ತಾಗ, ಎಲ್ಲ ಕೊಟ್ಟು ಬಿಡ್ತಾನೆ. ಮನೆಗೆ ಹೋಗ್ತಾನೆ, 10 ರೂಪಾಯಿ ಕೊಡಕ್ಕೆ ಬರ್ತಾನೆ, ಬೇಡ ಅಂದು ಬಿಡ್ತಾನೆ, ವಿಶ್ವಾಸ ಇರಲಿ ಅಂದು ಬಿಡ್ತಾನೆ. ಹಾ ಒಳಪ ಅಂತ ಕರೀತಾನೆ, ಒಳಪ ಅಂತ ಕರೀತಾನೆ, ಊಟಕ್ಕೆ ಹಾಕ್ತಾನೆ. 10 ರೂಪಾಯಿ ಕೊಡ್ತಿದ್ದ ಅಷ್ಟೇ, ಊಟ ಹಾಕಿದ 30 ರೂಪಾಯಿ, ಮಟನ್ ಲೆಕ್ಕದ ಪ್ರಕಾರ ಕೂಡ 30 ರೂಪಾಯಿ ದಾಟಿ ಹೋಯ್ತಾನೆ. ಒಂದಾಯ್ತು, ಅವೇ ಎರಡಕ್ಕೆ ಕೊಡ್ತಾನೆ, ಕಾಫಿ ಕೊಡ್ತಾನೆ, ನೆಕ್ಸ್ಟ್ ಬಂದ ಮನೆ ಬನ್ನಿ ಅಂತ ಹೇಳ್ತಾನೆ. ಮತ್ತೆ ಎಷ್ಟು ಚೇಂಜ್ ಇವತ್ತು, 10 ರೂಪಾಯಿ ಕಳ್ಕೊಂಡ 1,000 ರೂಪಾಯಿ ಒಂದು ಜಾಬಸ್ತವ್ರಿ, ಜೊತೆ ಹೆಸರು ಮತ್ತೆ ಭಾರಿ ದೊಡ್ಡ ಭಾಷೆ ಏನು ಕೇಳಲೇ ಇಲ್ಲ, ಅದ್ರ ಜೊತೆಗೆ ಮತ್ತೆ ಫೈನ್ ಸರ್ಟಿಫಿಕೇಟ್ ಒಂದು, ಏನು ಕೇಳಲೇ ಇಲ್ಲ. ಇದೇ ಭಗವದ್ಗೀತೆ ಹೇಳೋದು. ಅದು ಬಿಟ್ಬಿಡ್ತು. 10 ರೂಪಾಯಿ ಬಿಸಾಕ್ರಿ ಅಂತ ಕೇಳಿದ್ರೆ ಬಿಸಾಕ್ರಿ ನಾಳೆ ಬರಬಾರ್ದು ಅಂತ ಕಳಿಸ್ಬಿಡ್ತಾರೆ ಮೂದೋವೇ ತಾಕಡೆ. ಅದಕ್ಕೆ ಫಲ ಕೇಳಿದ್ರೆ ಮನುಷ್ಯ ಸಣ್ಣವನಾಗ್ತಾನೆ, ಫಲ ಕೇಳದೆ ಹೋದರೆ ದೊಡ್ಡವನಾಗ್ತಾನೆ. ಯಾರಿಗೆ ಬೇಡ ಸಿದ್ಧಾಂತ ಇದು? ಯಾವ ಜಾತಿ ಪ್ರಶ್ನೆ ಇದೆಯಾ, ಕೋಮಿನ ಪ್ರಶ್ನೆ ಇದೆಯಾ, ವಯಸ್ಸಿನ ಪ್ರಶ್ನೆ ಇದೆಯಾ, ಪ್ರೊಫೆಷನ್ ಪ್ರಶ್ನೆ ಇದೆಯಾ? ಎಲ್ಲರಿಗೂ ಬೇಕಾದ ಮಾತು ಇದು. ಮನೆಯಿಂದ ಹಿಡಿದು ಯಾವ ಸರ್ಕಾರಿ ಕಚೇರಿ ರಾಜ್ಯಕ್ಕೆ ಹೋದರೂ ಕೂಡ ಈ ಮಾತು ನಡೆಸಲೇಬೇಕಾದ ಮಾತು. ಅರೆ ಭಗವದ್ಗೀತೆಯ ತತ್ವ, ಅದಕ್ಕೆ ಶಾಶ್ವತ ತತ್ವ, ಸನಾತನ ತತ್ವ, ವಿಶ್ವಧರ್ಮ ಅಂತ ಅದಕ್ಕೆ ಕರೆಯೋದು. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೇ ಸಂಗೋಸ್ತ್ವ ಕರ್ಮಣಿ. ಫಲ ನೋಡಿ ಕರ್ಮ ಮಾಡೋ ಅಭ್ಯಾಸನೇ ಬಿಟ್ಟುಬಿಡೋದು ಪರಮಾತ್ಮ ಹೇಳ್ತಾರೆ. ಫಲ ನೋಡಿಯೇ ಕರ್ಮ ಮಾಡೋ ಅಭ್ಯಾಸ ಬಿಟ್ಟುಬಿಡು. ಎಷ್ಟು ಸೇವಾಕರ್ತರಿರ್ತಾರೆ ನೋಡ್ತಾರೆ, ಎಷ್ಟು ಜನ ಕೂಟ ನೋಡಿ ಸೇವೆ ಬರೆಸ್ತಾರೆ, ಆಮೇಲೆ ಅವರು ಬದಲು ಸೇವೆ ನೋಡೋದಿಲ್ಲ. ಎಷ್ಟು ಜನ ಇಬ್ಬರಿಗೆ ಅವಕಾಶ ಉಂಟು, ಪ್ಲಸ್ ಇಬ್ಬರಿಗೆ ಅವಕಾಶ ಉಂಟು, 4 ಜನಕ್ಕೆ ಅವಕಾಶ ಉಂಟು ನೋಡಿ ಅದು ಮ್ಯಾಚಿಂಗ್ ಹುಡುಕ್ತಾನೆ. ಅಲ್ಲಿ ಸರಸೇವೆ ಬರೆಸ್ಬಿಡೋಣ ಅಂದರೆ ಅಲ್ಲಿ 4 ಜನಕ್ಕೆ ಅಂತ ಹಾಕಿದ್ರೆ ಇಬ್ಬರೇ ಇದ್ದೇವೆ ಸರಸೆ ಯಾಕೆ ಬರೆಸ್ಬೇಕು? ಅದಕ್ಕೆ 10 ವರ್ಗ ಬರೆಸಿದ್ರೆ ಸಾಕು, ಹೋಗ್ಬಿಟ್ರೆ ಸಾಕು ಅಂತ ಹೇಳ್ತಾರೆ. ಅಂದರೆ ಉದ್ದೇಶ ಸೇವೆ ಮಾಡೋದು ಉದ್ದೇಶ ಅಲ್ಲ ಅವನಿಗೆ, ಈಗ ಇಮಿಡಿಯೇಟ್ ಬೆನಿಫಿಟ್ ಎಷ್ಟಿರ್ತದೆ ಯೋಚನೆ ಮಾಡ್ತಾನೆ. ಅಂದರೆ ಇದನ್ನ ಮನುಷ್ಯನ ತಂತ್ರ ಏನಿದೆ, ಮಾ ಕರ್ಮಫಲ ಹೇತುರ್ಭೂಹು ಮಾತೇ ಸಂಗೋಸ್ತ್ವ ಕರ್ಮಣಿ. ಆ ಕರ್ಮಫಲ ನೋಡ್ಲಿಕ್ಕೆ ಹೋಗಬೇಡ. ಏನು ಮಾಡಬೇಕು ಅದಕ್ಕೀಗ? ನೀನು ಕರ್ಮ ಬಿಡ್ಲಕ್ಕೂ ಹೋಗಬೇಡ, ಫಲ ಕೇಳಲಿಕ್ಕೂ ಹೋಗಬೇಡ, ಮುಖ್ಯ ಫಲ ಕೇಳದೇ ಇರೋ ತಪ್ಪನ್ನೂ ಮಾಡಬೇಡ, ಫಲ ನೋಡಿ ಕೆಲಸನೂ ಮಾಡಬೇಡ, ಆದರೆ ಕರ್ತವ್ಯ ಮಾತ್ರ ಮಾಡಲೇಬೇಕು ಅಂತ ಹೇಳಿದ್ದೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಟೋಟಲಿ ಡೆಡಿಕೇಟೆಡ್ ಲೈಫ್ ಅಂದರೆ ಅದೇ, ಅದು ಮಾಡಬೇಕು ಅರ್ಜುನ. ಆ ರೀತಿ ಇದ್ರೆ ಸಮತ್ವಂ ಯೋಗ ಉಚ್ಯತೆ, ಅದನ್ನು ಯೋಗ ಅಂತ ಕರೀತಾರೆ. ಇದನ್ನು ಸಾಧಿಸೋದು ಒಂದೆರಡು ದಿವಸಕ್ಕೆ ಬರೋದಿಲ್ಲ. ಸೈಕಲ್ ಕಲಿಬೇಕಾದ್ರೆ ಎಷ್ಟು ಕಷ್ಟ ನೋಡಿ, ಮೊದಲದ ಹತ್ಕೋದು ಯಾರೋ ಹತ್ತು ಹೋಗ್ತಿರ್ತಾರೆ, ಇವನು 10 ವರ್ಷ ದಪ್ಪದ್ದು ಬಿದ್ದುಬಿಡ್ತಾನೆ. ಸೈಕಲ್ ಹತ್ತಿರ ಮೊದಲೇ ಅಭ್ಯಾಸ ಬೀಳೋದೆ ಫಸ್ಟ್ ಆಫ್ ಆಲ್. ಆ ವಾಟ್ ನೋಡ್ತಾ ಅವನೇ ಯಾಕೆ ಹೋಗ ಅಂತ ಕೇಳಿದ್ರೆ ಅವ್ನು ಬ್ಯಾಲೆನ್ಸ್ ಮಾಡಕ್ಕೆ ಬರುತ್ತವನು. ಅದು ಮಾಡೋಕ್ಕಿಂತ ಮುಂಚೆ ಎಷ್ಟು ಬಿದ್ದಿರ್ತಾನೋ ಪಾಪ ಅವನು, ಅದು ಬೀಳಿಸಿರ್ತಾರೆ. ಕೊನೆ ಪಟ್ಟ ಹಿಡ್ಕೊಂಡಾರು ಬೀಳಿಸಿರ್ತಾರೆ, ತಾರಾರು ಬಿಡ್ತಾನೆ ಅವ್ರನ್ನಾರು ಬಿಡಿಸ್ತಾನೆ, ಕೊನೆ ರೈಡಿಂಗ್ ಶುರುವಾಗ್ತದೆ. ನೋಡೋರಿಗೆ ಮಾತ್ರ ಬೇರೆ ಆರಾಮ್ ಕಂಡ ಕಾಣ್ತದೆ. ದೊಡ್ಡ ದೊಡ್ಡ ಜ್ಞಾನಿಗಳ ಬದುಕು ನೋಡಿಬಿಟ್ರೆ ಓ ಎಷ್ಟು ಚೆನ್ನಾಗಿ ಬದುಕ್ತಾರಲ್ಲ ಅನಿಸ್ಬಿಡುತ್ತೆ. ಆ ಮಟ್ಟ ಮುಟ್ಟಬೇಕಾದ್ರೆ ಎಷ್ಟು ಸಾಧನೆ ಮಾಡಿರ್ತಾರೆ ಗೊತ್ತಾ ಅವರು? ಇವತ್ತು ಪ್ರಹ್ಲಾದ ದರ್ಶನದೇವನ ಕಾಣೋದಕ್ಕಿಂತ ಮುಂಚೆ ಎಷ್ಟು ಹಿಂಸೆ ಕೊಟ್ಟ ಹಿರಣ್ಯಕಶಿಪು ಅವರು, ಅದನ್ನೆಲ್ಲ ಓವರ್ಕಮ್ ಮಾಡಿದ್ದಕ್ಕೆ ದರ್ಶನದೇವರು ಸಿಕ್ಕರು. ಅದ್ಯಾವುದು ಬೇಡ ಅಂತ ಕೇಳಿದರೆ ಏನು ಸಿಕ್ತಿರಲಿ. ಇದನ್ನು ಯೋಚನೆ ಮಾಡಿದರೆ ಅರ್ಜುನ ಹೀಗೆ ಬದುಕಬೇಕು. ಸಮತ್ವಂ ಯೋಗ ಉಚ್ಯತೆ. ಇಂಥ ಯೋಗದಲ್ಲಿ ಇದ್ದ ಕಾಲಕ್ಕೆ ಮನುಷ್ಯನಿಗೆ ಹೊರಗಿನ ಪದಾರ್ಥಗಳೆಲ್ಲ ಕ್ಷುಲ್ಲಕವಾಗಿ ಕಾಣಿಸ್ತವೆ ಅಂತ ಹೇಳಿದ್ದಾರೆ. ಚಿಕ್ಕವಾಗಿ ಕಾಣಿಸ್ತವೆ, ಬೆಟ್ಟ ಹತ್ತಿಬಿಡಿ, ಉಳಿದ ಪದ ಇಷ್ಟಿಷ್ಟೇ ಕಾಣಿಸ್ತಾ ಇರ್ತಾರೆ. ನಮಗೆ ಆಶ್ಚರ್ಯ, ಎಷ್ಟು ಮೇಲೆ ಇದ್ದೇವೆ ನಾವೀಗ, ಅವ್ರಿಗೆ ಇಷ್ಟಿಷ್ಟೇ ಮರ ಗಿಡಗಳ ಹೀಗೆ ಕಾಣಿಸ್ತವೆ, ಕುಳ್ಳು ಕುಳ್ಳು ಕಾಣಿಸ್ತಾ ಇರ್ತಾರೆ. ನಾವು ದೊಡ್ಡವರಾಗಿಲ್ಲ, ದೊಡ್ಡ ನಿಂತ್ಕೊಂಡ್ಬಿಟ್ಟಿದ್ದೀವಿ, ಅದಕ್ಕೆ ಕಾಣಿಸ್ತಾ ಇರ್ತೇವೆ. ನಾವು ಮರ ಗಿಡ ಸಣ್ಣದು ಕಾಣಿಸ್ಬೇಕಾದ್ರೆ ನಾವು ಅಷ್ಟು ಹೇಳಿ ಬೆಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಬೆಟ್ಟ ಹತ್ತಿಬಿಟ್ರೆ ಆಟೋಮೆಟಿಕಲ್ ಮೇಲೆ ಹೋಗ್ಬಿಟ್ಟಿರ್ತೇವೆ. ಅದಕ್ಕೆ ಇವತ್ತು ನಾವು ದೊಡ್ಡವರಾಗಬೇಕು ಅಂತಿದ್ರೆ ಗೀತೆಯಂಥ ದೊಡ್ಡ ಗ್ರಂಥಗಳನ್ನು ಓದಿಬಿಟ್ರೆ ಎಷ್ಟು ಮೇಲೆ ಹೋಗಿರ್ತೇವೆ ಗೊತ್ತೇ? ನಾವಾಗ ಓದದೇ ಇದ್ದವ್ರು ಸಣ್ಣದು ಕಾಣಿಸ್ತಾರೆ, ಕೆಳಗಿದ್ದವ್ರು ಚಿಕ್ಕ ಚಿಕ್ಕದವರು ಕಾಣಿಸ್ತಾರಲ್ಲ, ಆ ಟೈಪ್. ಓದಿದವನ ಮುಂದೆ ಓದದವರು ಹಕ್ಕು ಕಾಣುತ್ತಾರೆ, ಮತ್ತು ತಿಳಿದವನ ಮುಂದೆ ಸಣ್ಣ ಸಣ್ಣ ಪದಾರ್ಥಗಳು ಕೆಲಸಕ್ಕೆ ಬಾರದು ಅಂತ ಗೊತ್ತಾಗಿಬಿಡುತ್ತೆ. ಅದಕ್ಕೋಸ್ಕರ ದೊಡ್ಡ ಒಂದು ತೀರ್ಥಯಾತ್ರೆ ಬಿಡೋ ಉದ್ದೇಶ ಅದೇ. ತಿರುಪತಿಗೆ ಹೋಗಿ ಸುಮ್ಮನೆ ವಾಪಸ್ ಬರೋದ ಬೆಟ್ಟ ಹತ್ತಿದಾಗ ಅದು ಸೀನೇ ಬೇರೆ, ಆ ಹೊಸ ಅನುಭವ ಕೊಡುತ್ತದೆ ಮನಸ್ಸಿಗೆ. ವೆಂಕಟೇಶ್ವರ ನೋಡಿ ಅನುಭವ ಬರ್ತದಲ್ಲ, ಆ ಹೋಗ್ತಾ ಹೋಗ್ತಾ ದಾರಿಯೊಳಗೆ ಸಾಕಷ್ಟು ಅನುಭವ ಕಂಡಿರ್ತಾರೆ. ಸ್ಲೋಲಿ ಕೆಳಗಿನ ಪದಾರ್ಥ ದೂರ ಆಗ್ಲಿಕ್ಕೆ ಶುರುವಾಗ್ತದೆ, ಸ್ಲೋಲಿ ಅವೆಲ್ಲ ಸಣ್ಣ ಸಣ್ಣವು ಕಾಣಿಸ್ತವೆ. ನಾವು ಮೇಲೆ ಹೋಗ್ತಾ ಇರೋದು, ಮೇಲೆ ಹೋಗ್ತಿರೋದು ಸಣ್ಣ ಕೆಳಗೆ ಹೋಗ್ತಿರೋದು, ಮೇಲೆ ಹೋಗೋದು ಕೆಳಗೆ ಹೋಗೋದು. ಶಾಸ್ತ್ರ ಓದ್ತಾ ಓದ್ತಾ ಹೋದಂತೆ ಉದಾತ್ತವಾದ ಆದರ್ಶ ದೇವರ ಹತ್ರ ಆಗ್ತಾ ಬರ್ತಾನೆ ವೆಂಕಟೇಶ. ಈ ಕೆಳಗಿನ ಪದಾರ್ಥ ಎಲ್ಲ ಸಣ್ಣವಾಗ್ತಾ ಬರ್ತಾವ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಇದು ಹಂತ ಇದು. ಅದು ಎಲ್ಲ ಕೇಳಿಬಿಟ್ಟು ಆಶ್ಚರ್ಯ ಪಡ್ತಾನೆ ಕೃಷ್ಣ. ಇಂಥ ಜ್ಞಾನಿ ಹೇಗಿರ್ತಾನೆ, ಅವನು ಹೇಗೆ ತಿಳ್ಕೋಬೇಕು ಅಂತ ಕೇಳಿದರೆ, ಚಿತ್ತಪ್ರಜ್ಞಶ್ಚ ಕಾ ಭಾಷ ಸಮಾಧಿಸ್ಥಶ್ಚ ಕೇಶವ ಚಿತಧಿ ಕಿಂ ಪ್ರಭಾಷೇತ ಕಿಮಾಸೀತ ರಜೇತ ಕಿಂ ಅಂತ ಪ್ರಶ್ನೆ ಮಾಡಿದಾಗ ಭಗವಂತ ಅದಕ್ಕೆಲ್ಲ ಉತ್ತರ ಕೊಡ್ತಾನೆ. ಅಪರೋಕ್ಷ ಜ್ಞಾನಿ ಹೇಗಿರ್ತಾನೆ ನಮಗೆ ಲಕ್ಷಣ ಗೊತ್ತಾಗಿಬಿಟ್ರೆ ಕಂಡು ಕಂಡು ಕಡೆ ಹೋಗಿ ಕೈ ಚಾಚೋ ಅಭ್ಯಾಸ ತಪ್ಪೇ ಬಿಡ್ತದಾಗ. ಯಾರು ಜ್ಞಾನಿ ನೋಡಿ, ಪೋಸ್ಟ್ ಆಫೀಸ್ ಒಂದು ಗುರ್ತಿದೆ, ಪೋಸ್ಟ್ ಆಫೀಸ್ಗೆ ರೈಲ್ವೆ ಸ್ಟೇಷನ್ ಒಂದು ಗುರ್ತಿದೆ, ಬಸ್ ಸ್ಟ್ಯಾಂಡ್ಗೆ ರೈಲ್ ಎಲ್ಲಿರುತ್ತೆ ಅಂತ ಕೇಳಿದ್ರೆ ದಡ್ಡ ಇದು ಬಸ್ ಸ್ಟ್ಯಾಂಡ್ ರೈಲ್ವೆ ಅಲ್ಲಿದೆ ನೋಡು ಅಂತ ಹೇಳ್ತಾರೆ. ರೈಲ್ ಒಂದು ಗುರ್ತಿದೆ, ಬಸ್ ಸ್ಟ್ಯಾಂಡ್ಗೆ ಒಂದು ಗುರ್ತಿದೆ, ಅದೇ ರೀತಿಯಲ್ಲಿ ರಿಕ್ಷಾಗಳು ಒಂದು ಗುರ್ತಿದೆ, ದೇವರಿಗೊಂದು ಗುರ್ತಿದೆ, ಭಗವರೋಷ್ಠ ಜ್ಞಾನಿಗೊಂದು ಗುರ್ತಿದೆ. ನಮಗೇನು ಗುರುತು ಗೊತ್ತೇ ಇಲ್ಲ, ಆದ್ದರಿಂದ ಯಾವನು ಕೊಡ್ತಾನೆ ಕೈ ಚಾಚಿ ನಿಂತ್ಕೊಂಡ್ಬಿಡ್ತಾರೆ ಹೋಗ್ಬಿಟ್ಟು. ತಪ್ಪದು, ಅಪರೋಕ್ಷ ಜ್ಞಾನಿ ಹೇಗಿರ್ತಾನೆ ಅಂತ ಕೇಳಿದರೆ ಅವನು ಬೋರ್ಡ್ ಮೊದಲು ಹಾಕ್ಕೊಳ್ಳೋದಿಲ್ಲ. ಫಸ್ಟ್ ಆಫ್ ಆಲ್ ಆಮೇಲೆ ಅಪರೋಕ್ಷ ಜ್ಞಾನಿ ಅಂತ ಅವನು ಬೋರ್ಡ್ ಹಾಕೋತಾನೋ, ಐ ಕ್ಲಾಸ್ ದಡ್ಡ ಅಂತ ಅರ್ಥ. ನಾನತ್ತು 10 ಕೋಟಿ ರೂಪಾಯಿ ಇದೆ ಅಂತ ಮನೆ ಮುಂದೆ ಬೋರ್ಡ್ ಹಾಕ್ಕೊಳ್ಳಿ, ಅದು ಉಚ್ಚ ಅಂತ ಕರೀತಾರೆ. ಅದು ಸುಳ್ಳು, ಅದು ಏನೂ ಇಲ್ಲ ಅಂತ ಲೆಕ್ಕ ಕೊಡ್ತಾರೆ. ಏನೂ ಇಲ್ಲ, ಲಾಭ ಬಂದಿಲ್ಲ ಈ ವರ್ಷ, ಅದಕ್ಕೆ ಲಾಭ ಬಂದಿರುತ್ತೆ, ನಂಗೆ ಬಂದಿಲ್ಲ ಅಂತ ಲೆಕ್ಕ ಕೊಡ್ತಾರೆ. ಧನವಂತರಿಗೆ ಧನ ಮುಚ್ಚಿಟ್ಕೊಳ್ಳೋ ಹೇಗೆ ಅಭ್ಯಾಸನೋ, ಜ್ಞಾನವಂತರಿಗೆ ಜ್ಞಾನ ಮುಚ್ಚಿಟ್ಟುಕೊಳ್ಳೋ ಹಾಗೆ ಅಭ್ಯಾಸ. ಯಾರು ಜ್ಞಾನಿಗಳು ಅಂತ ಬಂದ್ರೆ ನಾನು ಜ್ಞಾನ ಇದೆ ಅಂತ ಯಾರು ಹೇಳಿದ್ರೆ ನಿಮಗೆ ನನ್ನದು ಜ್ಞಾನ ಇಲ್ಲ ಅಂತ ಹೇಳ್ತಾನೆ. ಇದು ವಿಶೇಷ. ದೊಡ್ಡ ದೊಡ್ಡ ಜ್ಞಾನಿಗಳ ಹತ್ರ ಹೋಗಿಬಿಟ್ರೆ ನನ್ನ ಯಾಕೆ ಬಂದಿರಿ ನನ್ನ ಜ್ಞಾನ ಇಲ್ವಲ್ಲ ಅಂತ ಹೇಳಿಬಿಡ್ತಾರೆ. ಯಾಕೆ ಗೊತ್ತಾ? ಅವನಿಗೆ ತಾನು ಎಷ್ಟು ಜ್ಞಾನ ಬಂದಂತೆ ಮನುಷ್ಯನಿಗೆ ಏನು ಗೊತ್ತಾಗ್ತದೆ ಗೊತ್ತೇನು? ನಾನು ಎಷ್ಟು ಅಜ್ಞಾನಿ ಅಂತ ಗೊತ್ತಾಗ್ತದೆ ಅಂತ. ಇದು ಭಾರಿ ದೊಡ್ಡದು. ನಿಜವಾಗಲೂ ಜ್ಞಾನಿಗೆ ತನ್ನ ಲಿಮಿಟೇಷನ್ ಗೊತ್ತಿರೋ ಹಾಗೆ ಅಜ್ಞಾನಿ ಲಿಮಿಟೇಷನ್ ಗೊತ್ತಿರೋದಿಲ್ಲ. ಮತ್ತು ಫಿಸಿಕ್ಸ್ ಪ್ರೊಫೆಸರ್ ಅಂದ್ರೆ ಏನು ಗೊತ್ತಾ? ಫಿಸಿಕ್ಸ್ ಬಿಟ್ಟುಕೊಳ್ಳೋದು ಯಾವುದು ಗೊತ್ತಿಲ್ಲ ಅಂತ ಅರ್ಥ. ಆತಾಯ್ತು, ಅದಕ್ಕೆ ಫಿಸಿಕ್ಸ್ ಪ್ರೊಫೆಸರ್ ಅಷ್ಟೇ, ಬೇರೆ ಅಲ್ಲ ಅವರು. ನಾವು ತಿಳ್ಕೊಂಡ್ಬಿಡ್ತೀವಿ ಐ ಎಂ ಸರ್ವಜ್ಞ ಅಂತ ಹೇಳ್ಬಿಟ್ಟು, ತಪ್ಪದು. ನಿನಗೆ ಒಂದೇ ಗೊತ್ತಿದೆ ಹುಷಾರು, ಬೇರೆಯವ್ರ ಬಗ್ಗೆ ಮಾತಾಡಬೇಡ ಅಂತ ಹೇಳಿದರೆ ಹಾಗೂ ಹಾಗೆ. ಜ್ಞಾನಿಯಾದವನಿಗೆ ನಾನು ಎಷ್ಟು ಜಗತ್ತಿದೆ, ಎಷ್ಟು ದೊಡ್ಡ ವಿಷಯ ಇದೆ ಅವ್ರು ಅರ್ಥ ಮಾಡ್ಕೋತಾನೆ. ಡಾಕ್ಟರ್ ಅದು ಯಾವ ಡಾಕ್ಟರ್ ಅದು ಕೇಳಿದ್ರೆ ಅರ್ಥ ಆಗಬೇಕು. ನಮಗೆಲ್ಲ ಯಾವ ಡಾಕ್ಟರ್ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ವೆರೈಟಿ ಇದೆ ಅದರೊಳಗೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೆ ಹೋಗಿ ಕಳಿಸಿಬಿಡ್ತಾನೆ ಆಕೆ. ಆದರೆ ಜ್ಞಾನದಿಂದ ಮೊದಲು ತಿಳಿಯುವ ಅಂಶ ನಮ್ಮ ಅಜ್ಞಾನ ಎಷ್ಟು ದೊಡ್ಡದು ಅಂತ ಹೇಳಿಬಿಟ್ಟು, ನಮ್ಮ ಜ್ಞಾನ ಎಷ್ಟು ಚಿಕ್ಕದು ಅಂತ ಹೇಳಿಬಿಟ್ಟು. ಆದ್ದರಿಂದನೇ ದೊಡ್ಡ ನಿಜವಾದ ಜ್ಞಾನಿ, ನಾನು ಜ್ಞಾನಿ, ನನ್ನ ಹತ್ರ ಬನ್ನಿ ಉದ್ಧಾರ ಮಾಡ್ತೇನೆ ಅಂತ ಏನು ಮಾಡಿದ್ರೆ ಹೇಳೋದಿಲ್ಲ. ಎಷ್ಟೋ ಜನಗಳಿಗೆ ಮಹಾಭಾರತದ ಕಥೆ ಬರ್ತದೆ, ಬೇಕಾದ್ರೆ ನಾಳೆ ಹೇಳ್ತೇನೆ ಅಂತೆ. ನೀವು ಬನ್ನಿ ಅಂತ ಕರೆದ್ರೆ ನಾನು ಜ್ಞಾನಿ ಅಲ್ಲ ಅಂತ ಶುರು ಮಾಡಿಬಿಡ್ತಾರೆ. ಬರೋದಿಲ್ಲ, ನನಗೇನು ಬರೋದಿಲ್ಲ ನನಗೆ ಅಂತ ಹೇಳಿದೆ. ಬರೋದಿಲ್ಲ, ನನ್ನ ಬಟ್ಟೆ ನೋಡ್ರಿ ಹೇಗಿದೆ, ನಾನು ಇದನ್ನು ನೋಡ್ರಿ ಹೇಗಿದೆ, ನನಗೇನು ಬರೋದಿಲ್ಲ ಅಂತ ಹೇಳಿ ಅವ್ರು ಹೇಳ್ಕಳಿಸಿರ್ತಾರೆ. ಅವ್ರಿಗೆ ಗ್ಯಾರಂಟಿ ಬರುತ್ತೆ ಬಿಡಬೇಡ ಅಂತ ಹೇಳ್ಕಳಿಸಿರ್ತಾರೆ. ಕೊನೆಗೆ ಅವನು ಒಪ್ಕೋತಾನೆ. ಇವತ್ತಾಗಲ್ಲ, ನನ್ನ ಹತ್ರ ಬೇರೆ ಪ್ರೋಬಾರ್ಡ್ ಹಾಕಿ ಕೂತ್ಕೊಂಡ್ಬಿಟ್ಟಿರ್ತೇವೆ ಅಂದರೆ ಜ್ಞಾನ ಇಲ್ಲ ಅಂತ ಪ್ರೂವ್ ಮಾಡಿಕೊಂಡ ಲೆಕ್ಕ. ಆದ್ರಿಂದ ಇದನ್ನೆಲ್ಲ ಯೋಚನೆ ಮಾಡಬೇಕು. ನಾಳೆ ದಿವಸ ಆ ಭಾಗವನ್ನು ನೋಡ್ತಾ ಇವತ್ತು ನಾಳೆ ದಿವಸ ಹೊತ್ತಿನ 18ನೇ ಅಧ್ಯಾಯ ಮುಟ್ತೇವೆ. ಇವತ್ತು ಸಾಕಷ್ಟು ಮುಂದೆ ಹೋಗಿದ್ದೇವೆ. ನಾಳೆ 18ನೇ ಅಧ್ಯಾಯದ ಲಿಂಕ್ ಸಿಕ್ತು ಅಂದಮೇಲೆ ಅದನ್ನು ಮುಂದೆ ನೋಡೋಕ್ಕೆ ಬರೋದು. ಇಡೀ ಗೀತೆಯಲ್ಲಿ ಅತಿ ದೊಡ್ಡ ಅಧ್ಯಾಯದ 18ನೇ ಅಧ್ಯಾಯನೇ, 78 ಶ್ಲೋಕ ಇದೆ ಅದರೊಳಗೆ. ಆದ್ದರಿಂದ ನಾಳೆ 18ನೇ ಅಧ್ಯಾಯವನ್ನು ಮುಟ್ಟಿ ಅಲ್ಲೇನು ಪ್ರಶ್ನೆ ಕೇಳ್ತಾನೆ ಅರ್ಜುನ, ಏನು ಉತ್ತರ ಕೊಡ್ತಾನೆ ಎಂಬುದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಹಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯಂ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದೇಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯೋತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಗುಣಗಣ ನಿಲಯಂ ಪತಿಂ ರಮಾಯಾಃ ಜಗದಗದಹನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ. ಪರಮ ಪವಿತ್ರವಾದ ಭಗವದ್ಗೀತೆಯನ್ನು ಸ್ವತಃ ಭಗವಂತನಾದ ಶ್ರೀಕೃಷ್ಣ ಅರ್ಜುನನಿಗೆ ರಣರಂಗದಲ್ಲಿ ಆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಉಪದೇಶ ಮಾಡತಕ್ಕಂಥ ಪ್ರಸಂಗ ಹೇಗೆ ಬಂದಿದೆ ಎಂಬುದನ್ನು ನಿರ್ದೇಶ ನೋಡಿದ್ದೇವೆ. ಅರ್ಜುನನಿಗೆ ಭಗವಂತ ಹೇಳಿದ ಯುದ್ಧದ ಬಗ್ಗೆ, ನೀನು ಅದನ್ನು ಕರ್ತವ್ಯ ಅಂತ ನೋಡಬೇಕೇ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂಹು ಮಾತೇ ಸಂಗೋಸ್ತ ಕರ್ಮಣಿ. ಕರ್ತವ್ಯ ಕರ್ಮದಲ್ಲಿ ನಿನಗೆ ಅಧಿಕಾರ ಉಂಟೆ ಹೊರತು ಫಲದ ಅಪೇಕ್ಷೆಯಲ್ಲಿ ಅಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಸಹ ಫಲ ಕರ್ತವ್ಯ ಆಚರಣೆಗೆ ನಿಮಿತ್ತ ಆಗಬಾರದು ಅಂತ ಭಗವಂತ ಹೇಳಿದ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮಗೆ ಬೇಕೋ ಬೇಡೋ ಪ್ರಶ್ನೆ ಇಲ್ಲ. ಕರ್ತವ್ಯ ಅಂದರೆ ಮಾಡಲೇಬೇಕು, ಮತ್ತು ಪ್ರತಿಫಲವನ್ನು ಕೇಳಲೇಬಾರದು, ಮತ್ತು ಹರಿಪ್ರಸಾದ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೇಳಲೇಬೇಕು.
ಹಾಗಿದ್ರೆ ಮಾತ್ರ ಸಾಧ್ಯ ಎಂಬುದನ್ನ ಭಗವಂತ ತಿಳಿಸ್ತಾ ಇದ್ದಾನೆ. ಅರ್ಜುನ ಆಗ ಪ್ರಶ್ನೆ ಮಾಡಿದ, ಅಪರೋಕ್ಷ ಜ್ಞಾನಿ ಲಕ್ಷಣ ಏನು, ಹೇಗಿರ್ತಾನೆ ಅಪರೋಕ್ಷ ಜ್ಞಾನಿ, ಇದನ್ನು ಯಾತಕ್ಕೆ ಹೇಳ್ತಾರೆ ಅಂದ್ರೆ ಆಚಾರ್ಯರು ಹೇಳ್ತಾರೆ, ಅಪರೋಕ್ಷ ಜ್ಞಾನಿ ಹೇಗಿರ್ತಾನೆ ಅಂತ ನಾವು ತಿಳ್ಕೊಂಡ್ರೆ, ಹಾಗಿರಲೇ ಪ್ರಯತ್ನ ಪಟ್ಟರೆ ನಾವು ಅಪರೋಕ್ಷ ಜ್ಞಾನಿಗಳಾಗಲಿಕ್ಕೆ ಸಾಧ್ಯ. ಆದ್ರಿಂದ ಅದು ಹಾಗಿರ್ತಾರೆ ಅಂತ ತಿಳ್ಕೊಂಡು ಕೂಡೋದಲ್ಲ, ಅಂತ ಗುಣವನ್ನು ನಾವು ಸಂಪಾದನೆ ಮಾಡಬೇಕು ಅಂತ ಹೇಳೋದು ಭಗವಂತನ ಉದ್ದೇಶ. ದುಃಖೇಶು ಅನುದ್ವಿಗ್ನ ಮನಃ, ಸುಖೇಶು ವಿಗತ ಸ್ಪೃಹ, ಗೀತರಾಗ ಭಯ ಕ್ರೋಧ, ಚಿತಧೀಹಿ ಮುನಿರುಚ್ಯತೆ. ಅದೆಲ್ಲ ಜ್ಞಾಪಕ ಇದ್ರೆ ಜ್ಞಾನ ಸಂಪಾದನೆಯ ದಾರಿ ಅವೆಲ್ಲ ಕೂಡ. ದುಃಖೇಶು ಅನುದ್ವಿಗ್ನ ಮನಃ, ದುಃಖ ಬಂದಾಗ ಮನಸ್ಸಿನಲ್ಲಿ ಕಂಗೆಡಬಾರದು. ಸುಖೇಶು ವಿಗತ ಸ್ಪೃಹ, ಸುಖ ಬಂದಾಗ ಉಬ್ಬಿ ಹೋಗಬಾರದು. ನಮಗೆ ಕುಗ್ಗೋದು ಕರ್ತವ್ಯವನ್ನ ಬಿಡ್ಲಿಕ್ಕೆ ಕಾರಣ ಆಗತ್ತೆ, ಉಬ್ಬೋದು ಕರ್ತವ್ಯವನ್ನು ಬಿಡ್ಲಿಕ್ಕೆ ಕಾರಣ ಆಗತ್ತೆ. ಆದ್ದರಿಂದ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ವೀತರಾಗ ಭಯ ಕ್ರೋಧ, ಆಸೆ ಸಿಟ್ಟು ಮೊದಲಾದವುಗಳನ್ನ ಸಂಪೂರ್ಣ ಗೆಲ್ಲಬೇಕು. ಸ್ಥಿತಧೀಹಿ ಮುನಿರುಚ್ಯತೆ, ಮನನಾನ್ ಮುನಿಹಿ, ಸದಾಕಾಲ ಚಿಂತನೆಯಲ್ಲಿರಬೇಕು ಅಂತ ಹೇಳುತ್ತಾರೆ. ಆ ಚಿಂತೆಯಲ್ಲಿರ್ತೇವೆ ಅದು ತಪ್ಪು, ಚಿಂತನೆಯಲ್ಲಿರಬೇಕು ಅಂತ ಹೇಳುತ್ತಾರೆ. ಚಿಂತೆ ಅನ್ನೋದು ದುಃಖ, ಚಿಂತನೆ ಎಂಬುದು ಅಥಾತೋ ಬ್ರಹ್ಮ ಜಿಜ್ಞಾಸ. ದುಃಖ ಆಯ್ತು ಅದನ್ನು ಯಾತಕ್ಕೆ ಹೇಳ್ತೀವಿ, ಯೋಚನೆ ಮಾಡಿದ್ರೆ ಉತ್ತರ ಸಿಕ್ಬಿಡುತ್ತಾಗ. ಡಾಕ್ಟರ್ ಒಬ್ಬ ರೋಗವನ್ನು ಕಂಡುಹಿಡಿಯಬೇಕಾದ್ರೆ ಹೇಗೆ ಕಾರಣವನ್ನು ಹುಡುಕ್ತಾನಲ್ಲ, ನಿನ್ನೆ ಏನ್ ತಿಂದಿದ್ದಿ, ಏನ್ ಮಾಡಿದ್ದಿ ಅಂತ ಕೇಳ್ತಾ ಹೋಗ್ತಾರೆ. ರೋಗವನ್ನು ಗುರುತಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ದುಃಖ ಬಂತಲ್ಲ ಯಾತಕ್ಕೆ ಬಂತು ಅಂತ ಯೋಚನೆ ಮಾಡಿದ್ರೆ, ನಾವು ಮಾಡಬಾರ್ದನ್ನು ಮಾಡಿರ್ತೇವೆ ದುಃಖ ಬಂದಿರುತ್ತೆ, ಯಾವಾಗ ಮಾಡಬಾರದನ್ನು ಬಿಟ್ಟು ಬಿಡ್ತೇವೆ ಆಗ ದುಃಖ ಹೋಗ್ಬಿಡುತ್ತೆ. ಮಾಡಬೇಕಾದ್ದನ್ನು ಮಾಡಿದರೆ ಸುಖ ಬರುತ್ತೆ, ಮಾಡಕ್ಕೆ ಶುರು ಮಾಡಿದ್ರೆ ಸುಖ ಬರಬೇಕಾದ ಅನಿವಾರ್ಯ. ಆ ಯೋಚನೆ ಮಾಡಿದರೆ ನಿಶ್ಚಿಂತೆಯಾಗಿರಬಹುದು. ಚಿತ ಮನನಾನ್ ಮುನಿರುಚ್ಯತೆ, ಅದು ಚಿತದೀಹಿ ಮುನಿರುಚ್ಯತೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಕ್ತಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಇದು ಮುಂದಿನ ಅಪೂರ್ವವಾದ ಮಾತಿದೆ. ಮನುಷ್ಯ ನಿರಾಹಾರ ಆಗಿ ರಥಗಳನ್ನು ಮಾಡಲೇಬೇಕು, ಇದು ಭಗವದ್ಗೀತೆ ಕೊಟ್ಟ ಸಂದೇಶ. ಈಗ ರಥಗಳನ್ನು ನಾವು ಯಾವುದೋ ಒಂದು ಲೌಕಿಕ ಅರ್ಥದಲ್ಲಿ ಉಪಯೋಗಿಸ್ತೇವೆ, ತಪ್ಪು. ಆಧ್ಯಾತ್ಮಿಕ ಮಹತ್ವ ರಥ ಉಪವಾಸಗಳಿಗೆ ಇದೆ ಅಂತ ಭಗವಂತ ಹೇಳುತ್ತಾರೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ, ನಾವು ಆಹಾರವನ್ನು ಬಿಡ್ತಾ ಬಿಡ್ತಾ ಹೋದಂತೆ ಇಂದ್ರಿಯಗಳು ಹತೋಟಿಗೆ ಬರುತ್ತೆ ಅಂತ ಹೇಳುತ್ತಾರೆ. ಇಂದ್ರಿಯಗಳು ವಶವಾಗುತ್ತೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಈ ಕುದುರೆ ಸವಾರಿ ಕರೀತಾರಲ್ಲ, ಅವ್ರು ಏನ್ ಮಾಡ್ತಾರೆ ಗೊತ್ತೇನು, ಕುದುರೆ ಶಕ್ತಿ ಭಾರಿ ಜಾಸ್ತಿ, ಇವನ್ ಶಕ್ತಿ ಕಡಿಮೆ, ಸುಮ್ಮನೆ ಕೂತ ದಪ್ಪನ್ ಬಿದ್ದೇ ಬಿಡ್ತಾನೆ. ಅದು ಮೊದಲು ಬೇರೆ ಸೈಕಲ್ನಲ್ಲಿ ಆಗೋದು ಅದು ಬೇರೆ ಕಲಿಬೇಕು ಫಸ್ಟ್. ಅವರು ಅದಕ್ಕೇನ್ ಮಾಡ್ತಾರಂತೆ, ಅದು ಆಹಾರ ಕೊಳೆಯನ್ನು ಕಡಿಮೆ ಕೊಳ್ಳೆ ಶುರು ಮಾಡ್ತಾರೆ. ಆಹಾರ ಕಡಿಮೆ ಕೊಳೆ ಶುರು ಮಾಡಿದ ತಕ್ಷಣ ಅದು ದುರ್ಬಲವಾಗಿ ಶುರುವಾಗುತ್ತೆ, ಆಮೇಲೆ ಕೂತ್ರೆ ಸುಖ ಹೋಗ್ತಾನೆ. ನೋಡಿದ್ರೆ ಇಂದ್ರಿಯಗಳನ್ನ ಕುದುರೆಗಳು ಅಂತ ಕಠೋಪನಿಷತ್ ಕರೆದಿದೆ. ಇಂದ್ರಿಯಾಣಿ ಹಯಾನಾಹು, ನಮಗಿಂತ ಇಂದ್ರಿಯಗಳ ಶಕ್ತಿ ಜಾಸ್ತಿ, ನೋಡಬಾರ್ದು ಅಂತ ಕಂಡು ಹೇಳ್ಕೊಂಡು ಹೋಗ್ತಾನೆ. ಟಿವಿ ಕೊಟ್ಟು ಊಟ ಬರ್ತಿರ್ತಾರೆ, ಈ ಕಂಡು ಹೋಗುತ್ತೆ ಮೇಲಕ್ಕೆ ಬತ್ತು. ಏನಾಯ್ತು ಅವ್ರು ಅಡ್ಡ ಅಡ್ಡ ಅಂತ ಬಿಟ್ಟರೆ ಸರಿ ಸರ್ಕೊಂಡು ಹೋಗ್ತಾನೆ, ಈ ಬರ್ತಾನೆ ಅದಕ್ಕೆ ಎಳ್ಕೊಂಡು ಹೋಗುತ್ತೆ ಕಣ್ಣು ಅಂತ ಹೇಳ್ತಾರೆ. ಕಿವಿ ಹಾಗೆ ಎಳಿತಾ ಇರುತ್ತೆ, ಅದಕ್ಕೆ ಕುದುರೆಗಳು ಅಂತ ಕರೆದಿರ್ತಾರೆ. ಕುದುರೆಗಳು ಅಂತ ಕರೆದಾಗ ಮನುಷ್ಯ ಶಕ್ತಿಗಿಂತ ಅಶ್ವಶಕ್ತಿ ಜಾಸ್ತಿ, ಆದ್ದರಿಂದ ನಮ್ಮ ಶಕ್ತಿಗಿಂತ ಇಂದ್ರಿಯಗಳ ಶಕ್ತಿ ಜಾಸ್ತಿ ಇರೋದು. ಅವು ಯಾವಾಗ ವಶವಾಗುತ್ತದೋ ಅವು ವೀಕ್ ಆಗಬೇಕು, ವೀಕ್ ಆಗೋದು ಯಾವಾಗ ಉಪವಾಸ ಮಾಡಿದ್ರೆ ವೀಕ್ ಆಗುತ್ತೆ ಅಂತ ಹೇಳ್ತಾರೆ. ನಾವೇ ತಿಳ್ಕೊಬಿಡ್ತೇವೆ ನಾವು ವೀಕ್ ಆಗ್ತೇವೆ, ನಾವು ವೀಕ್ ಆಗೋದಿಲ್ಲ, ಇಂದ್ರಿಯ ವೀಕ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಇಂದ್ರಿಯಗಳನ್ನು ನಾವು ದುರ್ಬಲಗೊಳಿಸಿಬಿಟ್ರೆ ವಶ ಬರುತ್ತೆ. ವಶ ಬಂದ್ಮೇಲೆ ಯೋಚನೆ ಇಲ್ಲ, ಕುದುರೆ ಹೇಳಿ ಬಂದ್ಮೇಲೆ ಯೋಚನೆ ಇಲ್ಲ, ಅದು ತಿನ್ಬೋದು ಇಲ್ಲ, ನಮ್ಮ ಬ್ಯಾಲೆನ್ಸ್ ಸ್ಥಳ ಬಂದ್ಬಿಟ್ರೆ ಆಗಲೇ ಅವನು ಅದ್ರಲ್ಲಿ ಬೀಳ್ಬೋದು ಅಂತ ಅರ್ಥ ಅಲ್ಲ, ಬೀಳ ಪ್ರಸಂಗನೆ ಬರೋದಿಲ್ಲ ಅಂತ ಅರ್ಥ. ಇದು ಅಲ್ಲಿಯ ತತ್ವ. ಆದ್ರಿಂದ ಪ್ರತಿಯೊಬ್ಬರೂ ಸಹ ಏಕಾದಶಿ ಆದ ವ್ರತಗಳನ್ನ ತಪ್ಪದೆ ಆಚರಿಸಿ, ಎಂದೋ ಮಾಡಿ ಅಂದ್ರೆ ಮಾಡಕ್ ಬರೋದೇ ಇಲ್ಲ, ಅದಕ್ಕೆ ನಿಯಮ ಮಾಡಿಬಿಟ್ರೆ ಮಾಡಕ್ ಬರತ್ತೆ. ಎಂದೋ ಮಾಡುವಂತ ಬರ್ತದೆ, ಯಾರು ಬರ್ತೀವಿ, ಎಷ್ಟು ಬರ್ತದೆ, ಯಾರು ಗೊತ್ತಿ ಮಧ್ಯೆ ಟೈಮ್ ಹೇಳಿ ತಷ್ಟ ಕಾರ್ಯಕ್ಕೆ ಅನುಕೂಲ ಆಗತ್ತೆ. ಅದೇ ತರಹನೇ ಏಕಾದಶಿ ವ್ರತ ಅಂತ ಮಾಡಿದಾಗ ಪ್ರತಿ 15 ದಿವಸಕ್ಕೊಂದು ತಪ್ಪದೆ ಬರತಕ್ಕಂಥ ವ್ರತ, ಆ ನಿಯಮಿತವಾಗಿ ಮಾಡ್ತೇವಲ್ಲ ಅದನ್ನು ಸಾಧನೆ ಅಂತ ಕರೀತಾರೆ. ಒಂದ್ ದಿವಸ ಎಕ್ಸರ್ಸೈಸ್ ಮಾಡಿದ್ರೆ ಎಕ್ಸರ್ಸೈಸ್ ಅಂತ ಕರೆಯೋದಿಲ್ಲ. ಒಂದ್ ದಿವಸ 10 ಕಿಲೋಮೀಟರ್ ಓಡಾಡಿಬಿಟ್ಟ, ಅದು ಜಾಗಿಂಗ್ ಅಲ್ಲ, ಅದು ಔಷಧಿ ಅಲ್ಲ. ದಿವಸ ಮಾಡಿದ್ರೆ ಮಾತ್ರ ಆಗೋದು. ದಿವಸ ಮಾಡೋದು ಹೇಗೋ, ವ್ರತ ಉಪವಾಸಗಳನ್ನ ಯಾವಾಗಲೂ ಮಾಡ್ತೇವೆ ಎಂದು ಆಗೋದಿಲ್ಲ. ಪ್ರತಿ ನಿಯಮಿತವಾಗಿ ಮಾಡಬೇಕು. ಆ ದಿವಸ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿನೇ ಏಕಾದಶಿ ಉಪವಾಸ ಅಂತ ಮಾಡಿದ್ರು. ಅದರಲ್ಲೂ ಕೂಡ ದಿವಸ ಏನೇನು ತಿನ್ಬಹುದು ಅಂತ ಅರ್ಥ ಅಲ್ಲ, ನಿಷಿದ್ಧ ಪದಾರ್ಥ ತಿನ್ನಬೇಡಿ, ವಿಹಿತಮಾರ್ಥ ತಿನ್ನಿ, ಹೀಗೆಲ್ಲ ಹೇಳೋರೆಲ್ಲ ಯಾತಕ್ಕೆ ಅಂದ್ರೆ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸಲಿಕ್ಕೆ. ಏನು ಹತೋಟಿ ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತೇವೆ ಅದು ಎಂದೂ ಕಡಿಮೆ ಆಗೋದೇ ಇಲ್ಲ, ವೃದ್ಧಿ ಆಗ್ತಾನೆ ಇರುತ್ತೆ. ಗಿಡ ಬೆಳಕೆ ಶುರು ಮಾಡಿದ ಮೇಲೆ ಹೇಗೆ ಬೆಳೀತಾ 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 ಹೋಗುತ್ತೋ, ಸಾಧನೆ ಪ್ರಾರಂಭವಾಯಿತು ಅಂದ್ರೆ ಅದು ಬೆಳೆಯಲು ಶುರುವಾಗಿಬಿಡುತ್ತೆ. ಆದ್ರಿಂದ ನಾವು ಒಂದನ್ನ ಒಂದ್ ದಿವಸ ಬೆಳೆದ ಫಲ, ಬೆಳೆದ ವೃಕ್ಷ ಒಂದಿಷ್ಟು ಫಲ ಹೇಗೆ ಕೊಡಬೇಕು, ನಮ್ಮ ಸಾಧನೆ ಒಂದಿಷ್ಟು ಫಲ ಕೊಟ್ಟೇ ಕೊಡುತ್ತೆ. ಇದು ಇದೆಲ್ಲ ಸಂದೇಶದ ಹಿನ್ನೆಲೆ. ಆಮೇಲೆ ವಿಷಯಗಳಿಂದ ದೂರ ಇರೋದು ಕಲಿಯಬೇಕು. ಆಹಾರದಿಂದ ದೂರ ಇರಬೇಕು ಏಕಾದಶಿ ದಿವಸ. ವಿಷಯಗಳಿಂದ ಯಾವಾಗಲೂ ದೂರ ಇರಬೇಕು. ವಿಷಯಗಳು ಅಂದ್ರೇನು? ಯಾವುದನ್ನು ಮಾಡಬಾರದು ಅಂತ ಹೇಳುತ್ತಾರೆ, ಯಾವುದು ನಮ್ಮನ್ನು ದಾರಿ ತಪ್ಪಿಸುತ್ತೆ ಅಂತ ಅವರು ಸಾಮಾಸರೇ ಆದಷ್ಟು ಬಿಟ್ಟು ಬಿಡಬೇಕು. ಹೋಗಿ ಪ್ರಯತ್ನ ಮಾಡಿ ನಾವು ಅದರಲ್ಲಿ ಇದ್ದು ಗೆಲ್ತೇವೆ ಅಲ್ಲ, ಅನಿವಾರ್ಯವಾದದನ್ನು ಇದ್ದು ಗೆಲ್ಲಬೇಕು. ಯಾವುದನ್ನು ಬಿಡಲಿಕ್ಕೆ ಸಾಧ್ಯ ಪೂರ್ತಿ ಬಿಟ್ಟೇ ಬಿಡಬೇಕು. ಹಾಗೆ ಬಿಡದೆ ಹೋದರೆ ಜಾಯತೆ ವಿಷಯ ಅನ್ಕುಂಸಃ ಸಂಘಸ್ಥೇಶು ಉಪಜಾಯತೆ ಸಂಘ ಸಂಜಾಯತೆ ಕಾಮಃ ಕಾಮಾ ಕ್ರೋಧೋ ಹಿ ಜಾಯತೆ ಕ್ರೋಧಾತ್ ಭವತಿ ಸಮೋಹ ಸಮೋಹ ಸ್ಮೃತಿ ವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ. ಹೇಗೆ ನಮ್ಮ ವಿಷಯಗಳ ಸಂಘ ನಮ್ಮನ್ನು ಸರ್ವನಾಶಕ್ಕೆ ಒಯ್ಯುತ್ತೆ ಎಂಬುದನ್ನ ಒಳ್ಳೆ ದೃಷ್ಟಾಂತ ಕೊಟ್ಟು ಹೇಳುತ್ತಾರೆ. ಸಂಘದಿಂದ ಕಾಮ, ಕಾಮದಿಂದ ಕ್ರೋಧ, ಕ್ರೋಧಾತ್ ಭವತಿ ಸಮೋಹ ಅದರಿಂದ ಮರೆವು, ಸಮೋಹ ಸ್ಮೃತಿ ವಿಭ್ರಮ ಅದರಿಂದ ಶಾಸ್ತ್ರದ ಜ್ಞಾನವೆಲ್ಲ ನಾಶವಾಗೋದು, ಬುದ್ಧಿನಾಶಾತ್ ಪ್ರಣಶ್ಯತಿ ಬುದ್ಧಿನಾಶದಿಂದ ಮನುಷ್ಯ ನಾಶವಾಗ್ತಾರೆ. ಇನ್ನು ಮನೆ ನಾಶವಾದ್ರೆ ಕಟ್ಟಬಹುದು, ಧನ ನಾಶವಾದ್ರೆ ತರಬಹುದು, ವೆಹಿಕಲ್ ನಾಶವಾದರೂ ತರಬಹುದು, ಏನೇನಾದರೂ ತರಬಹುದು. ಬುದ್ಧಿ ಹೋಯ್ತು ಅಂದ್ರೆ ಕತೆ ಮುಗಿದೋಯ್ತು ಅಂತ ಹೇಳಿದ್ರು. ಮನುಷ್ಯನ ದೊಡ್ಡ ಆಸ್ತಿ ಅಂದ್ರೆ ಬುದ್ಧಿ. ಬುದ್ಧಿನಾಶಾತ್ ಪ್ರಣಶ್ಯತಿ, ಬುದ್ಧಿನಾಶಕ್ಕೆ ವಿಷಯಗಳ ಸಹವಾಸ ಕಾರಣವಾಗುತ್ತೆ. ಕಲಿಯುಗದ ವೈಶಿಷ್ಟ್ಯ ಏನು ಗೊತ್ತೇನು? ವಿಷಯಗಳ ಸಹವಾಸ ಬಿಡಿ ಅಂತ ಶಾಸ್ತ್ರ ಹೇಳಿದರೆ ಮಾಡಿ ಅಂತ ಟಿವಿ ತೆರೆದ ಅಡ್ವರ್ಟೈಸ್ಮೆಂಟ್ಗಳು ಅದನ್ನೇ ಉಪಯೋಗಿಸಿ ಇದನ್ನೇ ಉಪಯೋಗಿಸಿ ಅಂತ ಮಾಡಿ ಮಾಡಿ ಏನ್ ಮಾಡಿಬಿಡ್ತಾರೆ? ಗೀತೆ ಹೇಳೋದೊಂದು ತದ್ವಿರುದ್ಧ ಹೇಳ್ತಾ ಇದೆ. ಬರೀ ನೋಡ್ತಿರೋದೆ ನೋಡ್ತಿರೋದೆ ಏನಾಗುತ್ತೆ ಅವನಿಗೆ? ಒಂದು ನಾ ಮೊದಲು ಕಣ್ಣಲ್ಲಿ ನೋಡ್ತಾನೆ, ಆಮೇಲೆ ನಾನು ಯಾಕೆ ಮಾಡಬಾರ್ದು ಶುರು ಮಾಡಿಬಿಡ್ತಾರೆ. ಇದು ಭಗವದ್ಗೀತೆಗೂ ನಮ್ಮ ಆಧುನಿಕವಾಗಿರ್ತಕ್ಕಂತಹ ಜೀವನದ ಕ್ರಮಕ್ಕೂ ಲೌಕಿಕ ವಿದ್ಯೆಗೂ ಎಷ್ಟು ವಿರುದ್ಧವಾದಂತಹ ಸಂಬಂಧವಿದೆ ಎಂಬುದನ್ನು ನಾವು ಗುರುತಿಸಬಹುದು. ಇಷ್ಟು ಹೇಳಿ ಇಂಥ ನಿಯಂತ್ರಣವನ್ನ ನಾವು ಸದಾ ಮಾಡಬೇಕು. ಬಂತು ಅಂತ ತಿಳ್ಕೊಂಡು ನಾವು ಮೈಮರಿಬಾರದು ಅಂತ ಹೇಳ್ತಾರೆ. ಇದು ಭಾರಿ ಮುಖ್ಯ. ಎಕ್ಸ್ಪರ್ಟ್ ಡ್ರೈವರ್ ಅಂತ ಕಣ್ಣು ಮುಚ್ಕೊಂಡು ಡ್ರೈವ್ ಮಾಡಿದ್ರೆ ಮುಗಿದೋಯ್ತಲ್ಲಿ, ಗಂಡು ಗಂಟೆಗಟ್ಟೆ ಮುಚ್ಚಬೇಕಾಗಿಲ್ಲ, ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಸಾಕು. ಎಕ್ಸ್ಪರ್ಟ್ ಡ್ರೈವರ್ ಏನು ಕಲಿಯಬೇಕು? ಅವನು ಡ್ರೈವಿಂಗ್ ಮಾಡೋದಷ್ಟೇ ಕಲಿಯೋದಲ್ಲ, ಕಣ್ಣು ಮುಚ್ಚದೇ ಇರೋದನ್ನು ಕಲಿಬೇಕು. ಅದೇ ರೀತಿಯಲ್ಲಿ ಜ್ಞಾನಿಯಾದವನು ಮೈ ಮರೆಯಬಾರದು ಅಂತ ಹೇಳುತ್ತಾರೆ. ನಾವೇನು ತಿಳ್ಕೊಳ್ತೇವೆ? ಜ್ಞಾನಿಗೆ ಎಕ್ಸೆಂಪ್ಷನ್ ತಿಳ್ಕೊಂಡ್ಬಿಡ್ತೇವೆ. ತಪ್ಪದು, ಜ್ಞಾನಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳುತ್ತಾರೆ. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮತಿ ಕರ್ಷತಿ, ಇಂದ್ರಿಯಗಳ ಗುಂಪು ಒಂದೊಂದು ಇಂದ್ರಿಯನೇ ಸ್ಟ್ರಾಂಗ್. ಅದು ಎಲ್ಲ ಯುನೈಟ್ ಆಗಿಬಿಟ್ರೆ ಟೀಮ್ ವರ್ಕ್ ಶುರು ಮಾಡುತ್ತೆ ಇಂದ್ರಿಯಗಳೇ. ಇಂದ್ರಿಯಗಳೆಲ್ಲ ಟೀಮ್ ವರ್ಕ್ ಮಾಡೋದ್ರಿಂದ ನಾವೊಬ್ಬನ್ನ ಹಾಳು ಮಾಡಿಬಿಡುತ್ತೆ. ಅದರಿಂದ ಎಂದೂ ಸಹ ಇಂದ್ರಿಯಗಳ ನಿಗ್ರಹದ ಬಗ್ಗೆ ನಾವು ಔದಾಸೀನ್ಯವನ್ನು ತೋರಿಸಬಾರದು. ಇನ್ನೇನು ಜಿತೇಂದ್ರಿಯನಾಗಿಬಿಟ್ಟೆ ಅಂತ ಹೇಳಿ ಮೈ ಮರಿಬಾರದು ಅಂತ ಹೇಳುತ್ತಾರೆ. ಒಂದು ಸ್ಟೇಜಲ್ಲಿ ಮನುಷ್ಯ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಹೋಗ್ತಾನೆ, ಮಾಡ್ಕೊಳ್ಳೋಕೆ ಹೋಗಬಾರ್ದು. ಬಹಳ ಹೆಚ್ಚ ಕೊನೆ ನಾವು ಏನು ಪಾರ್ಕ್ ಮಾಡ್ತೇವಲ್ಲ ವೆಹಿಕಲ್ಲು, ಅಲ್ಲಿವರೆಗೂ ಹುಷಾರಾಗಿರ್ಬೇಕು. ಈ ಮಧ್ಯೆ ಎಷ್ಟೋ ದಿನ ಹಿಂದೆ ಹೇಳಿದ್ದೇನೆ, ಬಹಳ ಬೇಕಾದವರೇ ಒಬ್ಬರು ಕೊಲೀಗಾಗಿದ್ದವರು ಒಂದು ಕಾಲೇಜಿನೊಳಗೆ, ಬೇರೆ ಬೇರೆ ದೇಶಕ್ಕೆ ಹೋದ್ರು, ಒಳ್ಳೆ ಕೆಲಸ ಸಿಕ್ಕಿದೆ ಅಂತ ಹೋದ್ರು, ಯಾವ ಕಾರ್ ತಗೊಂಡ್ರು, ಮನೆಗೆ ಬಂದಿದ್ದಾರೆ, ಗ್ಯಾರೇಜ್ ಅಲ್ಲಿ ಪಾರ್ಕ್ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಸತ್ತೋಗಿದ್ದಾರೆ. ಅಲ್ಲೇ ಸರ್ಕಾರ ಹೋದ ಹೊತ್ತು ಹೋಗಿರೋದ್ ಕತೆ. ಹೋಗೊಂದು ಮೂರ್ನಾಲ್ಕು ತಿಂಗಳು ಕೂಡ